योऽन्तः प्रविश्य मम वाचमिमाम् प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। जयत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहर्दोच्चतवो निहन्ता व्यासावतारो हरिरात्मभास्करः। जयत्यजो अक्षीणसुखात्मबिम्बः स्वैश्वर्यकान्तिप्रकतः सदोदितः स्वभक्तसन्तापदुरिष्टहन्ता रामावतारो हरिनीशचन्द्रमाः। जयत्यसङ्ख्योरुबलाम्बुपुरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि। भवति यदनुभावादेडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। सोमेश्वराय सितभूतिविकस्वराय प्रेमप्रवृद्धगिरिजाहृदि भास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय। उमेशात्यासुरावोहम् ईडे चेतोऽभिमानिनः यूयम् सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। कदा पुण्यारण्ये शुभधवलगङ्गापरिसरे चरन् सूरे सेवाजनितपरमानन्दभरितः अयि संवित् स्वामिन् हयवदनवादीशवरद प्रसीदेति क्रोशन्निमिषमिव निश्यामि दिवसान्। वादिराजगुरून् वन्दे प्रभूत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारत ವಿಶ್ವಶ್ರೇಷ್ಠವಾಗಿರತಕ್ಕಂತಹ ಮಹೋನ್ನತವಾದಂತಹ ಕೃತಿ, ಯಾವುದೇ ದೃಷ್ಟಿಯಿಂದ ಕೂಡ ಅದಕ್ಕೆ ಅದೇ ಸಾಟಿನೇ ಹೊರತು ಮತ್ತೊಂದು ಗ್ರಂಥ ಅದಕ್ಕೆ ಸಾಟಿ ಇಲ್ಲ ಅನ್ನೋ ಮಾತನ್ನ ಶ್ರೀಮದ್ ಆಚಾರ್ಯರು ಅನೇಕ ಆಧಾರಗಳನ್ನು ಇತ್ತು ನಿರೂಪಣೆ ಮಾಡಿದ್ದಾರೆ. ನ ಭಾರತ ಸಮಂ ಶಾಸ್ತ್ರಂ, ಎಲ್ಲ ಜನರು ಕೇಳಿ ತತ್ವಜ್ಞಾನವನ್ನು ತಿಳಿದು ಭಗವಂತನನ್ನು ಮೆಚ್ಚಿಸಿ ಮೋಕ್ಷದ ಹಾದಿಯನ್ನು ಕಂಡುಕೊಳ್ಳಲಿಕ್ಕೆ ಮಹಾಭಾರತವನ್ನು ಬಿಟ್ಟರೆ ಮತ್ತೊಂದು ಕೃತಿ ಇಲ್ಲ ಅನ್ನೋದು ಆಚಾರ್ಯರ ಮಾತು. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ, ನಿಜವಾದ ವೈರಾಗ್ಯ ಬರಬೇಕೋ ಮಹಾಭಾರತವನ್ನು ಕೇಳಬೇಕು, ನಿಜವಾದ ಮುಕ್ತಿಯ ಹಾದಿ ಕಾಣಬೇಕೋ ಮಹಾಭಾರತವನ್ನು ಕೇಳಬೇಕು. ಹೀಗೆ ಮಹಾಭಾರತದ ಪ್ರಶಂಸೆ ಅನ್ನೋದು ಸಕಲ ಶಾಸ್ತ್ರಗಳಲ್ಲೂ ಕಂಡುಬಂದಿರತಕ್ಕಂತಹ ಪ್ರಶಂಸೆ. ಅಂತ ಮಹಾಭಾರತದಲ್ಲಿ ಕಥೆ, ಪಾತ್ರ, ಸನ್ನಿವೇಶಗಳು, ವಿವಿಧ ಶಾಸ್ತ್ರಗಳ ಒಂದು ಸಮಾವೇಶ, ಒಂದೊಂದು ಸಹ ಅದ್ವಿತೀಯವಾದದ್ದು. ಅದರಲ್ಲಿ ಕಥಾಸರಣಿಯನ್ನು ನೋಡ್ತಾ ಹೇಗೆ ಶ್ರೀ ವೇದವ್ಯಾಸ ದೇವರು ಇಡೀ ವಿಶ್ವಕ್ಕೆ ದಾರಿದೀಪವಾಗತಕ್ಕಂಥ ತತ್ವಗಳನ್ನು ಸತತವಾಗಿ ಸುರಿಮಳೆ ಮಾಡಿದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸರ ಹೃದಯವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಒಟ್ಟು ಮಹಾಭಾರತದ ಕಥಾಸರಣಿ ಎಷ್ಟು ಜಟಿಲವಾದದ್ದು ಅಂದರೆ ಗೊಂಡಾರಣ್ಯದಲ್ಲಿ ಕಣ್ಣು ಕಟ್ಟಿಬಿಟ್ರೆ ಹೇಗೋ ಹಾಗೆ, ಮುಖ್ಯ ಕಥೆನೇ ಗೊತ್ತಾಗಲಿಲ್ಲ. ಅಂಥ ಒಂದು ಎಷ್ಟೋ ಜನ ಇವತ್ತು ಮಹಾಮಹಾಕವಿಗಳು ಅನಿಸಿಕೊಂಡವರು, ಜಗತ್ತಿನ ಪ್ರತಿಭಾವಂತರು, ಅದರ ಕಥಾಸರಣಿಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲೇ ಸೋತಿದ್ದಾರೆ. ತಪ್ಪು ತಪ್ಪಾಗಿ ಸಿನಿಮಾ, ನಾಟಕ, ಬಯಲಾಟಗಳಲ್ಲಿ ಬರೋದೇ ಅದಕ್ಕೆ ದೃಷ್ಟಾಂತ. ಪಂಪ ರನ್ನ ಕುಮಾರವ್ಯಾಸರಂತಹ ದೊಡ್ಡ ದೊಡ್ಡ ಕವಿಗಳೆಲ್ಲ ಕೂಡ ಅದರ ಮುಖ್ಯ ಕಥೆಯನ್ನ ಪ್ರಾಮಾಣಿಕವಾಗಿ ತಿಳಿಸೋದರಲ್ಲೇ ಸೋತು ಬಿಟ್ಟಿದ್ದಾರೆ. ಅಂದಮೇಲೆ ಮಹಾಭಾರತ ಎಷ್ಟು ಜಟಿಲವಾದ ಗ್ರಂಥ ಅಂತ ಹೇಳೋದಕ್ಕೆ ಅದೊಂದು ದೃಷ್ಟಾಂತ. ಇನ್ನು ಅದರ ಸಮಸ್ಯೆಗಳು, ಅದರ ನಿರ್ಣಯ ಒಂದೊಂದು ಕೂಡ ಊಹಾತೀತವಾದದ್ದು. ಅವನ್ನೆಲ್ಲ ಕೂಡ ಬಿಡಿಸಿ ಅತ್ಯಂತ ಸುಲಭವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಮಹಾಭಾರತದ ಹೃದಯವನ್ನು ತೆರೆದಿಟ್ಟ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರು. ಅವರಿಗೆ ಅದು ಎಷ್ಟರ ಸಾಧ್ಯವಾಗಲಿಕ್ಕೆ ಕಾರಣ, ಅವರು ಮಹಾಭಾರತವನ್ನ ಕೇಳಿ ಬರದವರಲ್ಲ, ಮಹಾಭಾರತದ ಪಾತ್ರವೇ ಅವರು. ಭೀಮಸೇನಾಗಿ ಸ್ವತಃ ಭಾಗವಹಿಸಿದ ಮಧ್ವಾಚಾರ್ಯರು ಮಹಾಭಾರತವನ್ನ ಕಣ್ಣಿಗೆ ಕಟ್ಟಿದಾಗ ಹೇಳ್ತಾರೆ ಅಂದ್ರೆ ಕಣ್ಣಿಗೆ ಕಂಡಿದ್ದನೇ ಹೇಳ್ತಿರೋದ್ರಿಂದ ಕಣ್ಣಿಗೆ ಕಟ್ಟಿದಾಗ ಆಗಲೇಬೇಕದು. ಒಂದು ಇದು ಅವರ ಬೇರೆ ಯಾವ ಕವಿಗಳು ಯಾಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಅವರು ಕಂಡವರಲ್ಲ, ಸರಿಯಾಗಿ ಕೇಳಿದವರು ಅಲ್ಲ. ಇವರು ಹಾಗಲ್ಲ, ವ್ಯಾಸರ ಮುಂದೆ ಕೂತು ಕೇಳಿದ್ದಾರೆ, ಭೀಮನಾಗಿ ನೋಡಿದ್ದಾರೆ. ಆದ್ದರಿಂದ ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾರೆ. ಈ ಸಾರಿಯ ಪ್ರವಚನದಲ್ಲಿ ಕಣಿಕ ನೀತಿಯನ್ನು ದುರ್ಯೋಧನಾದಿಗಳು ಕೇಳಿ ಹೇಗೆ ಪೂರ್ಣ ದುಷ್ಟರಾದರು ಅಂತ ನಾವು ಕೇಳಿದ್ದೇವೆ. ದುರ್ಯೋಧನಾದಿಗಳು ಕೇಳಿದ್ದು, ಕೌರವರು ಕೇಳಿದ್ದು ಕಣಿಕ ನೀತಿ. ಕಣಿಕ ಒಬ್ಬ ರಾಕ್ಷಸ, ಬ್ರಾಹ್ಮಣ ವೇಷದ ರಾಕ್ಷಸ, ಶಕುನಿಯ ಗುರು, ಶುಕ್ರಾಚಾರ್ಯರ ಶಿಷ್ಯ, ಅವನು ಹೇಳಿಕೊಟ್ಟ. ಇದು ಕೌರವರ ಶಿಕ್ಷಣ ಹೀಗಾಯಿತು. ಪಾಂಡವರು ಯಾರಲ್ಲಿ ಓದಿದರು ಅಂದರೆ ಮಹಾಭಾರತದಲ್ಲಿ ಹೇಳಿದ್ದನ್ನು ಯಾರು ಗಮನಿಸಿಲ್ಲ, ಅವರು ವೇದವ್ಯಾಸರ ಶಿಷ್ಯರವರು. ತೇ ಪಂಚ ಪಾಂಡುತನಯಾಹ ಮುಮುದುರು ನಿತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ. ವೇದವ್ಯಾಸದೇವರ ಶಿಷ್ಯರವರು. ಪರಬ್ರಹ್ಮಣ ಶಿಷ್ಯರಾದಂಥ ಪಾಂಡವರಲ್ಲಿ, ಒಬ್ಬ ರಾಕ್ಷಸರ ಶಿಷ್ಯರಾದ ಕೌರವರಲ್ಲಿ ಪರಮಾತ್ಮ ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಗುರುಗಳನ್ನ, ತಂದೆ ತಾಯಿ ಬಂಧು ಬಳಗ ಹಾಗೆ ಯೋಜನೆ ಮಾಡ್ತಾನಂತೆ. ಅವರ ಸಾಧನೆಗೆ ಅನುಕೂಲವಾದ ರೀತಿಯಲ್ಲೇನೆ ಒಳ್ಳೆಯವರಿಗೆ ಒಳ್ಳೆಯ ಪರಿಸರ, ಕೆಟ್ಟವರಿಗೆ ಕೆಟ್ಟ ಪರಿಸರ ಸಾಮಾನ್ಯವಾಗಿ ಕೊಡ್ತಾನಂತೆ. ಕೆಲವೊಮ್ಮೆ ಬದಲಾವಣೆ ಆದ್ರೆ ಪರೀಕ್ಷೆಗೋಸ್ಕರ ಮಾಡ್ತಾನೆ ಹೊರತು ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಹಿ ಜಾಯತೆ. ಅಂಥದ್ದೇ ಗುರುಗಳು, ಅಂಥದ್ದೇ ವಾತಾವರಣ ಕೌರವರಿಗೆ ಸಿಕ್ತು. ಅದರ ಫಲ ಅವರೇನ್ ಮಾಡಿದ್ದಾರೆ, ದುಷ್ಟಶಾಸ್ತ್ರ ಓದ್ಕೊಂಡು ಹೋಗ್ತಾರೆ, ಓದ್ಕೊಂಡು ಹೋಗ್ಲಿ ಬಿಡಿ ಅಂತ ಹೇಳಾಗಿಲ್ಲ. ಇವತ್ತು ಸಜ್ಜನರು ಸಚ್ಛಾಸ್ತ್ರ ಕೇಳಿ ಎಷ್ಟು ಅನುಷ್ಠಾನ ಮಾಡ್ತಾರೋ ಬಿಡ್ತಾರೋ ಬೇರೆ, ದುಷ್ಟರು ಮಾತ್ರ ದುಶ್ಯಾಸ್ತ್ರ ಕೇಳಿ ಪೂರ್ಣ ಅನುಷ್ಠಾನ ಮಾಡ್ತಾರೆ, ಅದು ವಿಶೇಷ. ಇವತ್ತು ದುಷ್ಟರು ಸಂಪೂರ್ಣ ಅನುಷ್ಠಾನ ಮಾಡ್ತಾರೆ. ಆದ್ರಿಂದಾಗಿನೇ ದುಷ್ಟರು ಶಾಸ್ತ್ರ ಕೇಳಿದರೆ ಭಾರಿ ದುಷ್ಟರಾಗೋದು ತೀರ ಸಹಜ. ಸಜ್ಜನರು ಭಾರಿ ಸಜ್ಜನರಾದರೆ ಮಾತ್ರ ಒಳ್ಳೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಎಷ್ಟೋ ಮಾತುಗಳು ಮಾತುಗಳಾಗಿಯೇ ಉಳಿಯುವ ಸಂಭವ ಉಂಟು. ದುರ್ಯೋಧನಾದಿಗಳು ಅದನ್ನು ಕೃತಿಗೆ ಇಳಿಸಿದರು. ಕೃತಿಗೆ ಇಳಿಸೋದು ಅಂದ್ರೇನು, ಧರ್ಮಾದಿಗಳನ್ನು ದ್ವೇಷ ಮಾಡಬೇಕು ಅಂತ ಕೇಳಿದ್ರು, ಅವರು ಗಡಿ ಪಾರು ಮಾಡಬೇಕು ಸುಟ್ಟೇ ಬಿಡಬೇಕು ಅಂತ ಹೊರಟೇ ಬಿಟ್ಟು ಪಾಂಡವರನ್ನು ವಾರಣಾವತಕ್ಕೆ ಕಳಿಸಿದರು. ಅರಿಗಿನ ಮನೆಯಲ್ಲಿ ಸುಡಿಸೋ ಯೋಚನೆ ಮಾಡಿದರು, ಆದರೆ ಅವರಿಗೇನು ಆಗಲೇ ಇಲ್ಲ. ಪಾಂಡವರಿಗೆ ಎಷ್ಟು ವಿರೋಧ ಮಾಡಿದರೂ ಕೂಡ ಕೌರವರು ಪಾಂಡವರಿಗೇನೂ ಆಗಲಿಲ್ಲ. ಇದು ಕಲಿಯುಗ, ಸಜ್ಜನರಿಗೆ ತುಂಬಾ ಕಷ್ಟ ಜಾಸ್ತಿ, ಆದರೆ ಯಾರು ನಿರಾಶರಾಗಬೇಕಾಗಿಲ್ಲ. ಪಾಂಡವರಿಗೆ ಬಂದಷ್ಟು ಕಷ್ಟ ಜಗತ್ತಲ್ಲಿ ಯಾರಿಗೂ ಬರೋದಿಲ್ಲ. ಅವರದ್ದು ಸುಖ ಯಾರು ಉಳ್ಕೊಳ್ಳೂ ಇಲ್ಲ. ಆದ್ರಿಂದಾಗಿನೆ ಅವರ ಮಧ್ಯೆ ಭೀಮಸೇನ ಇರೋದರಿಂದ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಆದ್ದರಿಂದ ನಮಗೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ಪುರಂದರದಾಸರ ಮಾತು. ಕೃಷ್ಣ ಹರಿವಾಯುಗಳ ಅನುಗ್ರಹ ಇತ್ತು ಅಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಕೊನೆಗೆ ಸುಖ ಸಿಗಲೇಬೇಕು ಎಂದು ಶಾಸ್ತ್ರದ ಸಂದೇಶ. ಆ ದೃಷ್ಟಿಯಿಂದ ಪಾಂಡವರು ವನದಲ್ಲಿ ಹೊರಗಿನ ಮನೆಯಿಂದ ಸುಟ್ಟು ಬೂದಿಯಾಗಬೇಕಾದ ವನದಿಂದ ಸುರಕ್ಷಿತ ಹೊರಹೊರಟು. ಸುಟ್ಟು ಬೂದಿಯಾದವನು ಸುಡೋ ಕಾರ್ಯಕ್ಕೆ ನಿಯೋಜಿತನಾಗಿದ್ದ ಪುರೋಚನ ಸುಟ್ಟು ಬೂದಿಯಾಗಿಬಿಟ್ಟ. ಹಿಡಿಂಬ ವನಕ್ಕೆ ಗಂಗಾ ನದಿಯನ್ನು ದಾಟಬೇಕು, ಬೇರೆ ನದಿಯಿಂದ ಗಂಗಾ ನದಿ ಅಲ್ಲ. ಎಷ್ಟೋ ನದಿಗಳು ದಕ್ಷಿಣ ಭಾರತದ ಒಣಗೋಗ್ಬಿಡುತ್ತೆ ಎಷ್ಟೋ ಸಲ, ಆದರೆ ಗಂಗಾ ನದಿ ಯಾವ ಕಾಲಕ್ಕೂ ಒಣಗದೇ ಇಲ್ಲ, ಯಾವಾಗಲೂ ತುಂಬಿ ಹರಿತಕ್ಕಂಥ ನದಿ. ಅದು ವೀರಾಜಾಲವಾಗಿ ದಾಟುತ್ತಾರೆ ಹಿಡಿಂಬ ವನ. ಅದು ವನ ರಾಕ್ಷಸ, ಅದರಲ್ಲಿ ಆ ರಾಕ್ಷಸರಿ ಶಿವನ ವರ ಭೀಮಸೇನ ಲೀಲಾಜಾಲ ಸಂಹಾರ ಮಾಡುತ್ತಾನೆ. ಹಿಡಿಂಬೆ ಕಲ್ಯಾಣವಾಗಿ ಈ ಬಾರಿಯ ಪ್ರವಚನ ಎರಡು ಮದುವೆ ಆಗಿದೆ, ಒಂದು ಹಿಡಿಂಬ ಕಲ್ಯಾಣ, ದ್ರೌಪದಿ ಕಲ್ಯಾಣದ ಸಿದ್ಧತೆ ಎರಡು ನಡೆದಿದೆ. ಹಿಡಿಂಬಾದೇವಿ ಮೂಲತಃ ಭಾರತೀಯ ಆವೇಶದ ಸಾತ್ವಿಕ ಸ್ತ್ರೀ, ಅಮರಾವತಿ ಅಭಿಮಾನಿ ದೇವತೆ. ಶಾಪವಶಾತ್ ರಾಕ್ಷಸಳು ರಾಕ್ಷಸಿಯಾಗಿ ಹುಟ್ಟಿರ್ತಾಳೆ. ಪ್ರಹ್ಲಾದ ಹೇಗೆ ದೈತ್ಯನಾಗಿ ಹುಟ್ಟಿದ್ರು ಕೂಡ ಶ್ರೇಷ್ಠ ದೇವತೆಯೋ, ಹಿಡಿಂಬೆ ಹಾಗೆ ಶ್ರೇಷ್ಠ ದೇವತೆ ರಾಕ್ಷಸಿಯಾಗಿ ಹುಟ್ಟಿದ್ದಾಳಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರಹ್ಲಾದ ಒಂದು ದೃಷ್ಟಾಂತ, ಒಬ್ಬ ಪುರುಷನಾಗಿ ಸಾತ್ವಿಕ ಚೇತನ, ಶಾಪವಶಾತ್ ದೈತ್ಯನಾಗಿ ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟಿದ. ಇಲ್ಲಿ ಹಿಡಿಂಬನ ತಂಗಿಯಾಗಿ ಹುಟ್ಟಿದ್ದೆ, ಒಬ್ಬ ಸ್ತ್ರೀಯಾಗಿ ಹುಟ್ಟುತ್ತಾಳೆ. ಅಂದ್ರೆ ಗಂಡಸೇ ಆಗಲಿ ಹೆಂಗಸೇ ಆಗಲಿ ಧರ್ಮ ತಪ್ಪಿದಾಗ ಅಸುರ ಯೋನಿಯಲ್ಲಿ ಹುಟ್ಟುವ ಶಾಪ ಬರಬಹುದು. ಆದರೂ ಅವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಸಾಧನೆ ಮಾಡಿ ಉದ್ಧಾರವಾಗಿ ಭೀಮಸೇನ ಒಂದು ಸಹವಾಸದಿಂದ ಹಿಡಿಂಬೆಗೆ ಕಲ್ಯಾಣವಾಯಿತು. ಕಲ್ಯಾಣ ಮಾಡಿಸಿದ್ದು ಸಾಕ್ಷಾತ್ ವೇದವ್ಯಾಸ ದೇವರು ಕಲ್ಯಾಣವನ್ನು ಮಾಡಿಸಿದರು. ಅಲ್ಲಿಂದ ಭಗವಾನಕ್ಕೆ ಬಂದರು. ಏಕಚಕ್ರ ನಗರಕ್ಕೆ ಎಷ್ಟು ದಿವಸ ಕೋಟ್ಯಂತರ ವರ್ಷಗಳಿಂದ ಗಂಟು ಬಿದ್ದಿದ್ದ ಬಕಾಸುರನನ್ನ ಭೀಮಸೇನ ಲೀಲಾಜಾಲವಾಗಿ ಸೀಳು ಸಂಹಾರ ಮಾಡಿದ ಕಥೆ ಅದು. ಸೀಳು ಸಂಹಾರ ಮಾಡಿದ್ದ, ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಬ್ರಾಹ್ಮಣ ವೇಷ, ಬ್ರಹ್ಮಚಾರಿ ವೇಷ. ಅದರಲ್ಲಿ ಆಕ್ರಮ್ಯ ಪಾದಪತಿ ಪಾದತಲೇನ ತಸ್ಯ ದೋರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದದಾರ ಭೀಮ. ಅವನು ಒಂದು ಕಾಲ ಮೇಲೆ ತನ್ನ ಒಂದು ಕಾಲನ್ನಿಟ್ಟು ಇನ್ನೊಂದು ಕಾಲನ್ನು ಹಿಡಿದು ಎಡದಾಗ ಎರಡು ಹೋಳು ತೆಗೆದಿಗ ಒಳ್ಳೆ ಬರೋದಿಲ್ಲ ಜನಗಳಿಗೆ, ಇಲ್ಲ ದೊಡ್ಡದಾಗದಲ್ಲಿ ಚಿಕ್ಕದಾಗದಲ್ಲಿ ಪುಡಿ ಪುಡಿ ಆಗಿಬಿಡೋದು. ಕರಾರವಾಕ್ಕಾಗಿ ಸೀಳು ಬಿಸಾಕಿದಾಗ ಏನು ಶಕ್ತಿ ಭೀಮಸೇನ ಶಕ್ತಿ? ಭೀಮಸೇನ ಸಮೂಹ ನಾಸ್ತಿ ಸೇನೆಯೋ ರುಹಯೋರತಿ ಅನ್ನೋದಕ್ಕೆ ಎಲ್ಲ ಮಾತು ನಿದರ್ಶನ. ಅಷ್ಟು ಕೊಂದು ಅಹಂಕಾರವೇ ಇಲ್ಲ ಅಂತ ಕೆಲಸ ಮಾಡಿದರೆ ಕೃಷ್ಣಾರ್ಪಣದ ದೇವರು ಅರ್ಪಿಸಿದ್ದೇ ಹೊರತು ನಾನು ಕೊಂದು ಬಿಟ್ಟೆ ಅನ್ನೋ ಮಾತೇ ಇಲ್ಲ. ನಾಹಂಕರ್ತ ಹರಿಹಕರ್ತ ಅವರಷ್ಟು ಕೆಲಸ ಮಾಡಿದವರೇ ಇಲ್ಲ. ಅವರಷ್ಟು ದೇವರಿಗೆ ಅರ್ಪಿಸಿ ನಾಹಂಕರ್ತ ಹರಿಕರ್ತ ಅಂದವರೇ ಇಲ್ಲ. ಇದವರ ವಿಶೇಷವಾದ ಸಾಮರ್ಥ್ಯ. ಅಲ್ಲಿಂದ ವೇದವ್ಯಾಸ ದೇವರವರನ್ನ ಪಾಂಚಾಲಪುರಕ್ಕೆ ಹೋಗಿ ಅಂತ ಕಳಿಸಿದಾಗ ಅವರೆಲ್ಲ ಬಂದಿದ್ದಾರೆ. ದಾರಿಯಲ್ಲಿ ಗಂಗಾ ನದಿಯ ಸುದ್ದಕ್ಕೂ ಪ್ರಯಾಣ. ಚಿತ್ರಥಾನ ಗಂಧರ್ವ ಬಂದಾಗ ಅರ್ಜುನ ತನ್ನ ಅಸ್ತ್ರವಿದ್ಯಾ ಕೌಶಲದಿಂದ ಪಂಜಿನೊಳಗೆ ಆಗ್ನೇಯಾಸ್ತ್ರವನ್ನು ಮಂತ್ರಿಸಿದಾಗ ಆಗ್ನೇಯಾಸ್ತ್ರ ಹೋಗಿ ಅವರ ರಥವನ್ನು ಸುಟ್ಟು ಬೂದಿ ಮಾಡಿತು. ಅಷ್ಟೇ ಅಲ್ಲ, ಅವನ ಮೈಯನ್ನೆಲ್ಲ ಸುಟ್ಟು ಬಿಡಿತು, ಅವನ ಚರ್ಮದ ಒಳಗೇನು ಸುಟ್ಟಿಲ್ಲ. ಅಂತ ಕೌಶಲವನ್ನ ಅರ್ಜುನ ತೋರಿಸ್ತಾರೆ. ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಬಿಟ್ಟಿದ್ದಕ್ಕೆ ಸಾಮಾನ್ಯ ಪಂಜು ಅಂತ ಕೆಲಸ ಮಾಡ್ತಾ ಇದೆ. ಅಸ್ತ್ರಗಳು ಬೇರೆ ನೋಡಿ, ಬರೀ ಸೂಜಿ ಇಂಜೆಕ್ಷನ್ ಏನ್ ಕೆಲಸ ಮಾಡಿ, ಚುಚ್ಚರ ಗಾಯ ಆಗುತ್ತಷ್ಟೇ, ಔಷಧಿ ಇರುತ್ತೆ. ಇಮ್ಮಿಡಿಯೇಟ್ ಎಂತ ಕೆಲಸ ಮಾಡುತ್ತದೆ, ಎಷ್ಟು ಇಮ್ಮಿಡಿಯೇಟ್ ಆ ಕ್ಷಣಕ್ಕೆ ಮೈಯೆಲ್ಲ ಇಡೀ ದೇಹವನ್ನ ವ್ಯಾಪಿಸಿ ಬಿಡುತ್ತೆ. ಬರೀ ಸೂಜಿ ಹೇಗೆ, ಔಷಧಿ ಇದ್ರೆ ಹೇಗೆ, ಇವತ್ತು ಬರೀ ಅಗ್ನಿ ಬೇರೆ, ಮಂತ್ರಿಸಿ ಬಿಟ್ರೆ ಬೇರೆ. ಇದು ಅಸ್ತ್ರಕ್ಕೂ ಸಾಮಾನ್ಯವಾಗಿರತಕ್ಕಂತಹ ಬರೀ ವಸ್ತುಗಳಿರೋ ಡಿಫರೆನ್ಸ್. ಅದು ಒಂದು ಬರೀ ಲೆಟರ್ ಬೇರೆ, ಅಧಿಕಾರಿ ಸೈನ್ ಮಾಡಿದ ಲೆಟರ್ ಅನ್ನೋದಿಲ್ಲ, ಅದನ್ನ ಆರ್ಡರ್ ಅಂತ ಕರೀತಾರೆ. ಸರ್ಕ ಆದೇಶವಾಗಿ ಬಿಡುತ್ತ. ಬರೀ ಕಾಗದದ ತುಂಡು ಬೇರೆ, ಆದೇಶ ಬೇರೆ. ಇವತ್ತು ಜ್ಞಾನಿಗಳ ಮಾತುಗಳೆಲ್ಲ ಆದೇಶವಿದ್ದಂತೆ ಅರ್ಜುನನ ಸಿದ್ಧಿ ಆಗಿತ್ತು. ರಾಯರು ಗಂಧ ತೈತ ತೈತ ಅಗ್ನಿ ಸೂಕ್ತ ಹೇಳಿದ್ದಕ್ಕೇನೆ ಆ ಗಂಧ ಬೆಂಕಿಯಿಂದ ಸುಡಬೇಕಾದ್ರೆ ಇನ್ನು ಆಗ್ನೆಯಲ್ಲೇ ಆಗ್ನೇಯಾಸ್ತ್ರ ಮಂತ್ರಿಸಿ ಬಿಟ್ಟಾಗ ಹೇಗಿದ್ದಿರಬಹುದು. ಚಿತ್ರರಥ ಮನುಷ್ಯನ ಮೇಲೆ ಗೆಲುವಲ್ಲ, ಗಂಧರ್ವರ ಮೇಲೆ ಗೆಲುವುದು ಒಂದು. ಅದಕ್ಕೆ ಹೇಳುತ್ತಾರೆ, ಶಾಸ್ತ್ರ ಸರಿಯಾಗಿ ತಿಳಿದ್ರೆ, ದೇವರಲ್ಲಿ ಭಕ್ತಿ ಇದ್ರೆ ಭೂಲೋಕದ ಆಸುರಿ ಶಕ್ತಿಗಳನ್ನು ಗೆಲ್ಲೋದಲ್ಲ, ದೇವತೆಗಳು ಚಿತ್ರರಥಾದಿ ಗಂಧರ್ವರು ಯಾವುದೋ ಕಾರಣಕ್ಕೆ ತಪ್ಪಿದರೆ ಅವರಿಂದನೂ ನಾವು ಸೋಲಬೇಕಾಗಿಲ್ಲ ಅನ್ನೋ ತತ್ವವನ್ನ ತಿಳಿಸ್ತಕ್ಕಂಥ ಭಾಗ ಅದು. ಅವನು ಆಶ್ಚರ್ಯಪಟ್ಟು ಅವರನ್ನು ಕಳಿಸಿಕೊಡ್ತಾನೆ. ಧೌಮ್ಯರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಪಾಂಡವರು ದ್ರೌಪದಿ ಸ್ವಯಂವರಕ್ಕೋಸ್ಕರ ಪಾಂಚಾಲ ದೇಶವನ್ನು ಪ್ರವೇಶ ಮಾಡುತ್ತಾರೆ. ಅಲ್ಲಿ 15 ದಿವಸಗಳ ಸಮಾರಂಭ ನಡೆದು 16ನೇ ದಿವಸ ಸ್ವಯಂವರದ ಒಂದು ಪ್ರಸಂಗ ಒದಗಿತ್ತು. ಮತ್ಸ್ಯಯಂತ್ರ ಭೇದನದ ಪ್ರಸಂಗ, ಅತ್ಯಂತ ಜಟಿಲವಾದ ಪ್ರಸಂಗ. ಸೀತಾ ಸ್ವಯಂವರಕ್ಕೆ ಶಿವಧನುಸ್ಸನ್ನ ಪೂರ್ಣ ಮಾಡಬೇಕಾಗಿತ್ತು. ದ್ರೌಪದಿ ಸ್ವಯಂವರಕ್ಕೆ ಶಿವನವರ ಇರತಕ್ಕಂಥ ಧನುಸ್ಸನ್ನ ಪೂರ್ಣ ಮಾಡಿ ಮತ್ಸ್ಯಯಂತ್ರ ಭೇದನೆ ಮಾಡಬೇಕಾಗಿತ್ತು. ಅಲ್ಲೂ ಶಿವನ ಧನಸ್ಸು, ಇಲ್ಲಿ ಶಿವನ ಧನಸ್ಸು. ಅದು ಶಿವನದ್ದೇ ಧನಸ್ಸು, ಪಿನಾಕ ಅದು. ಸಾಕ್ಷಾತ್ ಪಿನಾಕ ರಾಮದೇವರು ಮುರಿದಿದ್ದು, ಇದು ಪಿನಾಕ ಅಲ್ಲ, ಅದು ಇದ್ರ ಅನುಗ್ರಹ ಇದ್ದಂತಹ ಧನಸ್ಸಿದೆ. ಈ ಧನಸ್ಸನ್ನು ಪೂರ್ಣ ಮಾಡಬೇಕು ಅರ್ಜುನ, ಅದನ್ನು ಪೂರ್ಣ ಮಾಡಬೇಕಾಗಿದ್ದು ಶ್ರೀರಾಮ. ಅದು ಸೀತಾ ಕಲ್ಯಾಣ, ಸೀತಾ ಮಹಾಲಕ್ಷ್ಮಿ. ದ್ರೌಪದಿ ಕಲ್ಯಾಣ, ಈಕೆ ಸಾಕ್ಷಾತ್ ವಿದ್ಯಾಲಕ್ಷ್ಮಿ. ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂದ್ರೆ ಸರಸ್ವತಿ ಭಾರತಿ. ಅದಕ್ಕೆ ಹೇಳುತ್ತಾರೆ, ಸೀತಾ ಪ್ರಾಪ್ತಿ ಸುಲಭ ಅಲ್ಲ, ಅದೇ ರೀತಿ ದ್ರೌಪದಿ ಪ್ರಾಪ್ತಿ ಸುಲಭ ಅಲ್ಲ. ಸಾತ್ವಿಕ ಸಂಪತ್ತಿನ ಸಂಪಾದನೆನೂ ಕಷ್ಟ, ಸಾತ್ವಿಕ ವಿದ್ಯೆಯ ಸಂಪಾದನೆನೂ ಕಷ್ಟ. ಯೋಗ್ಯರಿಗೆ ಎಷ್ಟು ಸಂಕಷ್ಟದ ಮಧ್ಯೆ ಕೂಡ ಅದು ಸಾಧ್ಯ ಎಂಬುದನ್ನು ತೋರಿಸಿದರು. ಶಿಶುಪಾಲನೆಗಾಗಲಿಲ್ಲ, ಶಲ್ಯರಾಜನಿಗಾಗಲಿಲ್ಲ, ಜರಾಸಂಧನಿಗಾಗಲಿಲ್ಲ, ಕರ್ಣನಿಗೂ ಆಗಲಿಲ್ಲ. 4 ಜನ ಪ್ರಯತ್ನ ಪಟ್ಟವರು. ಅದರಲ್ಲಿ ಶಿಶುಪಾಲ ಜರಾಸಂಧ ಪೂರ್ಣ ದುಷ್ಟ, 100%, ಅವನಲ್ಲಿ ಒಳ್ಳೆ ತನವೇ ಇಲ್ಲ. ಈ ಶಿಶುಪಾಲನೊಳಗೆ ಇಬ್ಬರಿದ್ದಾರೆ, ಒಬ್ಬ ಮೂಲತಃ ಸಾಕ್ಷಾತ್ ಅವನು ಹಿರಣ್ಯಕಶಿಪುವಂತಹ ರಾಕ್ಷಸ, ಒಳಗೆ ಜಯನ ಆವೇಶ ಇದೆ. ಅಂದರೆ ಒಬ್ಬ ಶುದ್ಧ ದೈತ್ಯ, ಒಬ್ಬನು ದೈತ್ಯನೊಳಗೆ ದೇವತೆ ಆವೇಶ. ಇನ್ನು ಶಲ್ಯರಾಜ ಇದ್ದಾನೆ, ಆತ ಶುದ್ಧ ದೇವತೆ, ಆತನ ರಾಕ್ಷಸ ಆವೇಶ ಏನೇನೂ ಇಲ್ಲವೇ ಇಲ್ಲ. ಆಮೇಲೆ ಕರ್ಣ ಬಂದ, ಆತಂಥವನು ಗೊತ್ತಾ, ಸೂರ್ಯ ಶುದ್ಧ ವ್ಯಕ್ತಿ, ದೈತ್ಯನ ಆವೇಶ ಹೆಚ್ಚು ಕಡಿಮೆ ಆಗಿದೆ. ಶಿಶುಪಾಲ ಹಿರಣ್ಯಕಶಿಪು, ಒಳಗೆ ದೇವತೆ ಆವೇಶ. ಕರ್ಣ ದೇವತೆ, ಒಳಗೆ ರಾಕ್ಷಸನ ಆವೇಶ. ಜರಾಸಂಧ ಪೂರ್ತಿ ದೈತ್ಯ, ಶಲ್ಯರಾಜ ಪೂರ್ತಿ ದೇವತೆ. 4 ಕೇಸ್ ಇದೆ, ಅವರ್ಯಾರಿಗೂ ಆಗಲೇ ಇಲ್ಲ. ಆದರೆ ಅರ್ಜುನ ಬಂದ, ಅವರೆಲ್ಲರಿಗೂ -1 ಪಾಯಿಂಟ್, ಕೃಷ್ಣನ ಅನುಗ್ರಹವೇ ಇಲ್ಲ, ಅವರೆಲ್ಲ ಸೋತರು. ಭೀಮನ ಅನುಗ್ರಹ ಇಲ್ಲ, ಸೋತರು. ಅರ್ಜುನ ಲೀಲಾಜಾಲವಾಗಿ ಅದನ್ನು ಏನು ಎಫರ್ಟ್ಲೆಸ್ ಆಗಿ ಬಂದಿದ್ದು, ಪ್ರದಕ್ಷಿಣೆ ಹಾಕಿದ್ದು, ಭೀಮನೇ ನಮಸ್ಕಾರ, ಕೃಷ್ಣನಿಗೆ ನಮಸ್ಕಾರ, ಧನಸ್ಸಿಗೆ ಪ್ರದಕ್ಷಿಣೆ, ಎತ್ತಿದ ಅದನ್ನು ನೋಡೋತ್ತರೆ ಕಟ್ಟಿಯಾಗಿತ್ತಾಗಲೇ. ಹುಡುಗವರು ಇಮ್ಯಾಜಿನ್ ಮಾಡಲಿಕ್ಕಾಗದೇ ಇದ್ದು ನೀಲಾಜಲವಾಗಿ ಕಟ್ತಾ ಇದ್ದಾನೆ. ಇನ್ನು ಯೋಚನೆ ಮಾಡಿದರೆ ಅದು ಹರಿವಾಯುಗಳ ಅನುಗ್ರಹ ಇದ್ರೆ ಮನುಷ್ಯ ಎಷ್ಟು ಮೇಲೆ ಬರುತ್ತಾನೆ. ಇದು ಊಟಪಟ್ಟಾಯ್ತೀಗ. ಆ ಕರ್ಣ ಸುಗ್ರೀವನಾಗಿದ್ದಾಗ ಸಿಕ್ಕಾಪಟ್ಟಿ ಮರೆದು ಬಿಟ್ಟಿದ್ದ, ಇದೇ ಅರ್ಜುನ ವಾಲಿಯಾಗಿದ್ದಾಗ ಬಿದ್ದು ಬಿಟ್ಟಿದ್ದ. ಹಿಂದಿನ ಜನ್ಮಕ್ಕೆ ಹೋಗಿಬಿಟ್ರೆ ವಾಲಿ ಸೋತಿದ್ದ, ಸುಗ್ರೀವ ಗೆದ್ದಿದ್ದ. ಈಗ ಸುಗ್ರೀವಾದ ಕರ್ಣ ಸೋತ, ವಾಲಿಯಾಗಿದ್ದ ಅರ್ಜುನ ಗೆದ್ದು ಬಿಟ್ಟ. ಯಾತಕ್ಕೆ? ಹನುಮನ ನಂಬದ ವಾಲಿಯೂ ಬಿದ್ದ. ಹನುಮನನ್ನು ನಂಬಿದ್ದಿಲ್ಲ, ವಾಲಿ ಬಿದ್ದ, ರಾಮ ಬೀಳಿಸ್ದ. ಅದು ಆಶ್ಚರ್ಯ. ಅಂದ್ರೆ ಯಾರು ವಾಯುದೇವರನ್ನು ಬಿಡ್ತಾರೆ, ಹರಿ ಅವರನ್ನು ತಾನೇ ಬಿಡಿಸ್ತಾನೆ ಅಂತ ತೋರಿಸ್ತಾನೆ. ದೇವರು ತನ್ನ ಬಿಟ್ಟರು ಸುಮ್ಮನೆ ಇರ್ತಾನಂತೆ, ವಾಯುದೇವರನ್ನು ಬಿಡ್ಕೊಡೋದಂತ. ಇದು ಆಶ್ಚರ್ಯ. ನನ್ನ ಬಿಟ್ಟರು ಪರವಾಗಿಲ್ಲ, ವಾಯುದೇವರನ್ನು ಬಿಡ್ಕೊಡೋದು ಅಂತ ಹೇಳಿ ದೇವರು ತತ್ವವನ್ನು ತೋರಿಸಿದ್ದಾನೆ. ಅದರ ಫಲ ವಾಲಿ ಅರ್ಥ ಮಾಡಿಕೊಂಡು ಸತ್ತ. ಈ ಸರಿ ರಿಪೇರಿ ಮಾಡ್ಕೊಂಡ್ಬಿಟ್ಟ, ಪೂರ್ತಿ ಬದಲಾಗಿ ಬಿಟ್ಟ. ಭೀಮನನ್ನ ಹಿಡಿದ, ಅದಕ್ಕೆ ನಮಸ್ಕಾರ ಮಾಡಿ ಶುರು ಮಾಡಿದ, ಕೃಷ್ಣ ತಕ್ಷಣ ಅನುಗ್ರಹ ಮಾಡಿದ. ಅಲ್ಲೇನಾಯ್ತು, ಸುಗ್ರೀವನಾಗಿದ್ದ ಕರ್ಣ ಬಿಟ್ಟುಬಿಟ್ಟ. ಅದಕ್ಕೆ ದುರ್ಯೋಧನ ಕಡೆ ಹೋಗಬೇಕಾಯ್ತು. ಬೆಳಕಿಲ್ಲ ಅಂದ್ರೆ ಕತ್ಲೆ ಗಂಟು ಬಿಟ್ಟೇ ಬಿಡುತ್ತೆ. ಭೀಮನ್ ಬಿಟ್ಟಿದ್ದಕ್ಕೆ ದುರ್ಯೋಧನ